ಅಧ್ಯಾಯ 18. ಯಾವಾಗ್ಲೂ ಪ್ರಾರ್ಥನೆ ಮಾಡೋದು ಮತ್ತು ಪಟ್ಟು ಹಿಡಿಯೋದು ಯಾಕೆ ಪ್ರಾಮುಖ್ಯ ಅನ್ನೋದಕ್ಕೆ ಏಸು ಒಂದು ಉದಾಹರಣೆ ಹೇಳಿದನು. ಒಂದು ಊರಲ್ಲಿ ಒಬ್ಬ ನ್ಯಾಯಾಧೀಶ ಇದ್ದ. ಅವನಿಗೆ ದೇವರ ಭಯ ಇರಲಿಲ್ಲ, ಮನುಷ್ಯರ ಮೇಲೆ ಗೌರವನೂ ಇರಲಿಲ್ಲ. ಅದೇ ಊರಲ್ಲಿ ಒಬ್ಬ ವಿಧವೆ ಇದ್ದಳು. ಅವಳು ಅವನ ಹತ್ರ ಬಂದು, ಹೇಗಾದ್ರೂ ಮಾಡಿ ನನಗೆ ನ್ಯಾಯ ಕೊಡಿಸಿ, ನನ್ನ ವಿರೋಧಿಯ ಕೈಯಿಂದ ನನ್ನನ್ನು ಬಿಡಿಸಿ ಅಂತ ಪದೇ ಪದೇ ಕೇಳ್ಕೊಳ್ತಾ ಇದ್ದಳು. ಸ್ವಲ್ಪ ದಿನಗಳ ತನಕ ಅವನು ಅವಳ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ಆಮೇಲೆ ಅವನು, ನನಗೆ ದೇವರ ಮೇಲೆ ಭಯ ಇಲ್ಲ, ಮನುಷ್ಯರ ಮೇಲೆ ಗೌರವನೂ ಇಲ್ಲ, ಆದರೂ ನಾನು ಅವಳಿಗೆ ನ್ಯಾಯ ಕೊಡಿಸ್ತೀನಿ, ಇಲ್ಲಾಂದ್ರೆ ಅವಳು ಮತ್ತೆ ಮತ್ತೆ ಬಂದು ಕಾಟ ಕೊಟ್ಟು ತಲೆ ತಿಂತಾಳೆ ಅಂದ್ಕೊಂಡ. ಆಮೇಲೆ ಏಸು ಹೀಗಂದನು, ಆ ನ್ಯಾಯಾಧೀಶ ಕೆಟ್ಟವನಾಗಿದ್ರೂ ಏನು ಹೇಳಿದ ಅಂತ ನೋಡಿದ್ರಾ? ಹಾಗಾದ್ರೆ ದೇವರು ತಾನು ಆರಿಸಿಕೊಂಡಿರೋ ಜನ ಹಗಲು ರಾತ್ರಿ ಬೇಡ್ಕೊಂಡ್ರೆ ನ್ಯಾಯ ಕೊಡದೇ ಇರ್ತಾನಾ? ಅಷ್ಟೇ ಅಲ್ಲ, ದೇವರು ತಾಳ್ಮೆಯಿಂದ ಅವರನ್ನ ನೋಡ್ಕೊಳ್ತಾನೆ. ಆತನು ಖಂಡಿತ ಅವರಿಗೆ ಬೇಗನೆ ನ್ಯಾಯ ಕೊಡಿಸ್ತಾನೆ. ಆದ್ರೆ ಪ್ರಶ್ನೆ ಏನಂದ್ರೆ, ಮನುಷ್ಯಕುಮಾರ ಬರುವಾಗ ಭೂಮಿ ಮೇಲೆ ಇಂಥ ನಂಬಿಕೆಯನ್ನ ನೋಡ್ತಾನಾ? ಅಷ್ಟೇ ಅಲ್ಲ, ತಾವೇ ನೀತಿವಂತರು ಅಂದ್ಕೊಳ್ತಾ ಬೇರೆಯವ್ರನ್ನ ಕೀಳಾಗಿ ನೋಡ್ತಿದ್ದ ಜನರಿಗೆ ಏಸು ಒಂದು ಉದಾಹರಣೆ ಹೇಳಿದನು. ಇಬ್ರು ಗಂಡಸರು ಪ್ರಾರ್ಥಿಸೋಕೆ ದೇವಾಲಯಕ್ಕೆ ಹೋದ್ರು. ಒಬ್ಬ ಫರಿಸಾಯ, ಇನ್ನೊಬ್ಬ ತೆರಿಗೆ ವಸೂಲಿಗಾರ. ಫರಿಸಾಯ ನಿಂತ್ಕೊಂಡು ಮನಸ್ಸಲ್ಲೇ, ದೇವ್ರೆ, ಬೇರೆಯವ್ರ ತರ ನಾನು ದರೋಡೆ ಮಾಡಲ್ಲ, ಕೆಟ್ಟವನಲ್ಲ, ವ್ಯಭಿಚಾರಿಯಲ್ಲ, ಈ ತೆರಿಗೆ ವಸೂಲಿಗಾರನ ತರನೂ ಅಲ್ಲ, ಅದಕ್ಕಾಗಿ ನಿನಗೆ ಧನ್ಯವಾದ. ನಾನು ವಾರಕ್ಕೆ 2 ಸಲ ಉಪವಾಸ ಮಾಡ್ತೀನಿ, ನನ್ನ ಸಂಪಾದನೆಯಲ್ಲಿ 1/10 ತಪ್ಪದೆ ಕೊಡ್ತೀನಿ ಅಂತ ಪ್ರಾರ್ಥಿಸೋಕೆ ಶುರು ಮಾಡಿದ. ಆದ್ರೆ ತೆರಿಗೆ ವಸೂಲಿಗಾರ ದೂರದಲ್ಲೇ ನಿಂತಿದ್ದ. ಆಕಾಶದ ಕಡೆ ಕಣ್ಣೆತ್ತಿ ನೋಡೋಕ್ಕೂ ಮನಸ್ಸು ಬರಲಿಲ್ಲ. ಎದೆ ಬಡ್ಕೊಳ್ಳುತ್ತಾ, ದೇವರೇ, ಕರುಣೆ ತೋರಿಸು, ನಾನು ಪಾಪಿ ಅಂದ. ನೆನಪಿಡಿ, ದೇವರ ದೃಷ್ಟಿಯಲ್ಲಿ ಆ ಫರಿಸಾಯನಿಗಿಂತ ಈ ಮನುಷ್ಯನೇ ಹೆಚ್ಚು ನೀತಿವಂತ. ಯಾಕಂದ್ರೆ ಹೆಚ್ಚಿಸ್ಕೊಳ್ಳೋ ವ್ಯಕ್ತಿಯನ್ನ ದೇವರು ತಗ್ಗಿಸ್ತಾನೆ, ತಗ್ಗಿಸ್ಕೊಳ್ಳೋ ವ್ಯಕ್ತಿಯನ್ನ ದೇವರು ಮೇಲೆ ಎತ್ತುತ್ತಾನೆ. ಏಸು ಮಕ್ಕಳ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಬೇಕು ಅಂತ ಜನ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ರು. ಆದ್ರೆ ಶಿಷ್ಯರು ಅವರಿಗೆ ಬೈದ್ರು, ಇದನ್ನ ನೋಡಿ ಏಸು, ಆ ಚಿಕ್ಕ ಮಕ್ಕಳನ್ನ ತಡಿಬೇಡಿ, ಅವರು ನನ್ನತ್ರ ಬರ್ಲಿ, ಈ ಚಿಕ್ಕ ಮಕ್ಕಳ ತರ ಇರೋರೇ ದೇವರ ಆಳ್ವಿಕೆಗೆ ಹೋಗ್ತಾರೆ. ಮಕ್ಕಳ ಮನಸ್ಸನ್ನ ಬೆಳೆಸಿಕೊಂಡು ದೇವರ ಆಳ್ವಿಕೆಯನ್ನ ಯಾರು ಸ್ವೀಕರಿಸಲ್ವೋ ಅವರು ದೇವರ ಆಳ್ವಿಕೆಗೆ ಹೋಗಲ್ಲ ಅಂತ ನಿಮ್ಗೆ ನಿಜ ಹೇಳ್ತೀನಿ ಅಂದನು. ಒಬ್ಬ ಅಧಿಕಾರಿ ಆತನಿಗೆ, ಒಳ್ಳೆ ಬೋಧಕನೇ, ನನಗೆ ಶಾಶ್ವತ ಜೀವ ಸಿಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ. ಅದಕ್ಕೆ ಏಸು, ನನ್ನನ್ನ ಯಾಕೆ ಒಳ್ಳೆಯವನು ಅಂತೀಯ? ದೇವರನ್ನ ಬಿಟ್ಟು ಯಾರೂ ಒಳ್ಳೆಯವರಲ್ಲ. ವ್ಯಭಿಚಾರ ಮಾಡಬಾರದು, ಕೊಲೆ ಮಾಡಬಾರದು, ಕದೀಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಅಪ್ಪ ಅಮ್ಮಗೆ ಗೌರವ ಕೊಡಬೇಕು ಅನ್ನೋ ಆಜ್ಞೆಗಳು ನಿನಗೆ ಗೊತ್ತಲ್ವಾ ಅಂತ ಕೇಳಿದನು. ಅದಕ್ಕೆ ಆ ಯುವಕ, ಇದನ್ನೆಲ್ಲ ಪಾಲಿಸ್ತಾ ಇದ್ದೀನಿ ಅಂದ. ಏಸು, ನಿನ್ನಲ್ಲಿ ಇನ್ನೂ ಒಂದು ಕೊರತೆ ಇದೆ, ಹೋಗಿ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಆಗ ಸ್ವರ್ಗದಲ್ಲಿ ಆಸ್ತಿ ಸಿಗುತ್ತೆ, ಆಮೇಲೆ ಬಂದು ನನ್ನ ಶಿಷ್ಯನಾಗು ಅಂದನು. ಈ ಮಾತು ಕೇಳಿ ಆ ಯುವಕ ದುಃಖದಿಂದ ಹೋದ, ಯಾಕಂದ್ರೆ ಅವನ ಹತ್ರ ತುಂಬಾ ಆಸ್ತಿ ಇತ್ತು. ಆಗ ಏಸು ಶಿಷ್ಯರಿಗೆ, ನಿಮ್ಗೆ ನಿಜ ಹೇಳ್ತೀನಿ, ಶ್ರೀಮಂತ ದೇವರ ಆಳ್ವಿಕೆಯಲ್ಲಿ ಇರೋದು ತುಂಬಾ ಕಷ್ಟ. ಒಂದು ಒಂಟೆ ಸೂಜಿಯ ತೂತಲ್ಲಿ ಹೋಗೋದು ಸುಲಭ, ಆದ್ರೆ ಒಬ್ಬ ಶ್ರೀಮಂತ ದೇವರ ಆಳ್ವಿಕೆಯಲ್ಲಿ ಇರೋದು ತುಂಬಾ ಕಷ್ಟ ಅಂದನು. ಇದನ್ನ ಕೇಳಿಸ್ಕೊಂಡವರು, ಹಾಗಾದ್ರೆ ಯಾರಿಗೆ ತಾನೇ ರಕ್ಷಣೆ ಸಿಗುತ್ತೆ ಅಂತ ಕೇಳಿದ್ರು. ಅದಕ್ಕೆ ಆತನು, ಮನುಷ್ಯರಿಂದ ಇದು ಅಸಾಧ್ಯ, ಆದ್ರೆ ದೇವರಿಗೆ ಎಲ್ಲ ಸಾಧ್ಯ ಅಂದನು. ಆಗ ಪೇತ್ರ, ಗುರು, ನಾವು ಎಲ್ಲ ಬಿಟ್ಟು ನಿನ್ನ ಹಿಂದೆ ಬಂದಿದ್ದೀವಿ, ನಮಗೇನು ಸಿಗುತ್ತೆ ಅಂತ ಕೇಳಿದ. ಅದಕ್ಕೆ ಏಸು, ನಿಮಗೆ ನಿಜ ಹೇಳ್ತೀನಿ, ದೇವರ ಆಳ್ವಿಕೆ ಕಾರಣ ಮನೆ, ಹೆಂಡತಿ, ಅಣ್ಣ ತಮ್ಮ, ಅಪ್ಪ ಅಮ್ಮ, ಮಕ್ಕಳನ್ನ ಬಿಟ್ಟು ಬಂದವನಿಗೆ ಈ ಲೋಕದಲ್ಲಿ ಎಷ್ಟೋ ಪಟ್ಟು ಹೆಚ್ಚು ಸಿಗುತ್ತೆ, ಮುಂದೆ ಶಾಶ್ವತ ಜೀವನೂ ಸಿಗುತ್ತೆ ಅಂದನು. ಆಮೇಲೆ ಆತನು 12 ಶಿಷ್ಯರನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ, ನೋಡಿ, ನಾವು ಯೆರೂಸಲೇಮಿಗೆ ಹೋಗ್ತಿದ್ದೀವಿ, ಅಲ್ಲಿ ಮನುಷ್ಯಕುಮಾರನ ಬಗ್ಗೆ ಪ್ರವಾದಿಗಳು ಬರೆದಿರೋ ಎಲ್ಲ ವಿಷಯಗಳು ನಡೆಯುತ್ತೆ. ಉದಾಹರಣೆಗೆ, ಆತನನ್ನ ಯಹೂದ್ಯರಲ್ಲದ ಜನರ ಕೈಗೆ ಒಪ್ಪಿಸ್ತಾರೆ, ಆ ಜನ ಆತನನ್ನ ಅವಮಾನ ಮಾಡ್ತಾರೆ, ಗೇಲಿ ಮಾಡ್ತಾರೆ, ಆತನ ಮೇಲೆ ಉಗುಳ್ತಾರೆ, ಚಾಟಿಯಿಂದ ಹೊಡಿತಾರೆ, ಸಾಯಿಸ್ತಾರೆ. ಆದ್ರೆ ಮೂರು ದಿನ ಆದ ಮೇಲೆ ಆತನು ಮತ್ತೆ ಎದ್ದು ಬರ್ತಾನೆ ಅಂದನು. ಆದರೆ ಇದು ಯಾವುದು ಅವರಿಗೆ ಅರ್ಥ ಆಗಲಿಲ್ಲ. ಯಾಕಂದ್ರೆ ಆ ಮಾತುಗಳ ಅರ್ಥ ಅವರಿಗೆ ರಹಸ್ಯವಾಗಿತ್ತು. ಆತನು ಎರಿಕೋ ಹತ್ರ ಬರ್ತಿದ್ದಾಗ ಒಬ್ಬ ಕುರುಡ ದಾರಿ ಬದಿಯಲ್ಲಿ ಕೂತು ಭಿಕ್ಷೆ ಬಿಡ್ತಿದ್ದ. ತುಂಬ ಜನ ಆ ದಾರಿಯಲ್ಲಿ ಹೋಗ್ತಿರೋ ಸದ್ದು ಕೇಳಿಸ್ಕೊಂಡು ಏನಾಗ್ತಿದೆ ಅಂತ ವಿಚಾರಿಸಿದ. ಜನ ನಜರೇತಿನ ಏಸು ಹೋಗ್ತಿದ್ದಾನೆ ಅಂದ್ರು. ಆಗ ಅವನು, ಏಸುವೆ, ದಾವೀದನ ಮಗನೇ, ನನಗೆ ಕರುಣೆ ತೋರಿಸು ಅಂತ ಕೂಗಿದ. ಆಗ ಜನ ಅವನಿಗೆ ಸುಮ್ಮನೆ ಇರು ಅಂತ ಬೈದ್ರು. ಆದರೂ ಅವನು ದಾವೀದನ ಮಗನೇ, ಕರುಣೆ ತೋರಿಸು ಅಂತ ಕೂಗ್ತಾನೇ ಇದ್ದ. ಆಗ ಏಸು ನಿಂತು ಅವನನ್ನ ಹತ್ರ ಕರೆದು, ನಾನು ನಿನಗೇನು ಮಾಡಲಿ ಅಂತ ಕೇಳಿದನು. ಅದಕ್ಕೆ ಅವನು, ಸ್ವಾಮಿ, ನನಗೆ ಕಣ್ಣು ಬರೋ ತರ ಮಾಡು ಅಂದ. ಆಗ ಏಸು, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆನೇ ನಿನ್ನನ್ನು ವಾಸಿ ಮಾಡಿದೆ ಅಂದನು. ತಕ್ಷಣ ಅವನಿಗೆ ದೃಷ್ಟಿ ಬಂತು. ಅವನು ದೇವರನ್ನ ಹೊಗಳ್ತಾ ಆತನನ್ನ ಹಿಂಬಾಲಿಸಿದ. ಜನರೆಲ್ಲ ಇದನ್ನು ನೋಡಿ ದೇವರನ್ನ ಹೊಗಳಿದ್ರು.